यदिदं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायित प्रभा हरिकथामृत सार गुरुगळ करुणदिंदा पणितु पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಮಾತೃಕಾ ಸಂಧಿ ನೋಡ್ತಾ ಇದ್ದೀವಿ. ಮಾತೃಕಾ ಸಂಧಿಯಲ್ಲಿ ಎರಡನೇ ಪದ್ಯದಲ್ಲಿನೂ ಈ ಒಂದು ಕೈಯಲ್ಲಿ ನಮ್ಮ ಹಸ್ತದಲ್ಲಿ ಒಂದು ರೈಟ್ ಹ್ಯಾಂಡ್ ಅನ್ನು ತಕೊಂಡಾಗ ಕಾಲಾಯಿತು, ಕೈಗೆ ಬಂದಾಗ ರೈಟ್ ಹ್ಯಾಂಡ್ ತಕೊಂಡಾಗ ಆ ಕೈಯಲ್ಲಿ ಇರುವಂತ ಸಂಧಿಗಳು, ಸಂಧಿಗಳು ಅಂದ್ರೆ ಆ ಶೋಲ್ಡರು, ಎಲ್ಬೋ ಆಯ್ತು, ರಿಸ್ಟ್ ಆಯ್ತು, ಆಮೇಲೆ ಈ ಬೆರಳುಗಳು ಆ ಹಸ್ತಕ್ಕೆ ಸೇರೋ ಜಾಗ ಒಂದು, ಆಮೇಲೆ ಅದಕ್ಕೆ ಮೇಲೆ ಇರುವಂತ ಅಗ್ರಭಾಗ ಅಂತ ಕೊಟ್ಬಿಟ್ಟಿದ್ದಾರೆ. ಮೇಲೆ ಇರುವಂತ ಜಾಯಿಂಟ್ಸ್ ಎಲ್ಲ ಸೇರಿಸಿ ಕೆಲವೊಮ್ಮೆ ನಮ್ಮ ಕೆಲವು ಎರಡು ಇರುತ್ತೆ, ಕೆಲವೊಮ್ಮೆ ಒಂದಿರುತ್ತೆ, ಎಲ್ಲವೂ ಸೇರಿಸಿ ಅಗ್ರಭಾಗ ಅಂತ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಕೊನೆಯದು ಒಂದು ಇಟ್ಟುಕೊಳ್ಳೋದು ಅಂತ, ಅದು ಕೊನೆಯ ಅಕ್ಷರ ಬರುತ್ತಲ್ಲ, ಅದು ಕೊನೆಯ ಅಕ್ಷರವನ್ನ ಇಟ್ಟುಕೊಳ್ಳೋದು ಅಂತ ಅಲ್ಲಿ ನೋಡಿದೀವಿ. ಕಪಿಲ ಚಾರ್ವಾಂಗ ಆಯ್ತು. ಕಪಿಲ ಮತ್ತು ಕಪತಿ ಕವರ್ಗ ಪುರ ಆಯ್ತು. ಕಪಿಲ ಕಪತಿ ಆಮೇಲೆ ಗರುಡಾಸನನು ಆಯ್ತು ಅನ್ಕಣತೆ. ಗರುಡಾಸನ ಗರ್ಮ ಮತ್ತು ನ್ಯಸಾರ ಅಂತ ಆಯ್ತು. ಸೊ ಕಪಿಲ ನೋಡಿದೀವಿ, ಕಪತಿಯನ್ನು ನೋಡಿದೀವಿ. ಕಪತಿ ಅಂದ್ರೆ ಕ ಅಂದ್ರೆ ಅದಕ್ಕೆ ಇಂದ್ರಿಯ ಅಂತ ಒಂದು ಅರ್ಥ, ಖ ಅಂದ್ರೆ ಆಕಾಶ ಅಂತ ಅರ್ಥ ಬರುತ್ತೆ. ಆ ಬೇಸಿಕಲಿ ಇಲ್ಲಿ ತಕೊಳ್ಳೋದು ಇಂದ್ರಿಯಗಳ ಪತಿ ಅಂತ. ನಮ್ಮ ಕೈಯಿಂದ ಇವಾಗ ಕೈಯನ್ನು ತಕೊಂಡಾಗ ಇಲ್ಲಿ ಯಾಕೆ ಇಷ್ಟು ರೂಪಗಳನ್ನ, ಐದು ರೂಪಗಳನ್ನ ಹೇಳ್ತಾರೆ? ದೇವರ ಐದು ರೂಪಗಳು ಇದೆ ಅಂದ್ರೆ ಅಲ್ಲಿ ದೇವತೆಗಳು ಬಂದು ನೆಲೆಸಿರ್ತಾರೆ. ಸೊ ಈ ಕೈಯಿಂದ ನಾವು ಮಾಡುವಂತ ಅನೇಕ ಕೆಲಸಗಳು, ನಾವು ಕೊಡೋದು, ತಕೊಳ್ಳೋದು ಮತ್ತು ಏನೇನು ಕರ್ಮಗಳು, ಊಟ ಮಾಡೋದು, ಎಲ್ಲ ಕೈಯಿಂದಲೇ ಎಲ್ಲವೂ ಮಾಡ್ತೀವಿ ನಾವು. ಸೊ ಅದಕ್ಕೆ ನಾವು ಮುದ್ರೆ ಹಾಕೊಳ್ಳೋದು ಈ ಕೈಯಲ್ಲಿ ಹಾಕೊಳ್ತೀವಿ. ಕೈಯಲ್ಲಿ ಹಾಕೊಳ್ಳೋವಾಗ ಇದು ನನ್ನದಲ್ಲ ಅಂಬುವ ನೆನಪು ಬರ್ಲಕ್ಕೇನೆ ಮುದ್ರೇನು ಹಾಕೊಳ್ಳೋದು. ಈ ನ್ಯಾಸ ಇಡೋದು, ಈ ನ್ಯಾಸ ಅಂತ ಇಲ್ಲಿ ಇರ್ತೀವಿ. ನಾವು ನ್ಯಾಸ ಮಾಡೋವಾಗ ಆಚಾರ್ಯ ಹೇಳ್ತಾರೆ, ಒಂದು ಮಂತ್ರ, ಏನೇ ಒಂದು ಧ್ಯಾನ ಕೂತು ನಾವು ಧ್ಯಾನ ಮಾಡಬೇಕಂದ್ರೆ ಫಸ್ಟ್ ಈ ಮಾತೃಕಾ ನ್ಯಾಸ ಮಾಡಬೇಕು ಅಂತ. ನ್ಯಾಸ ಅಂತ ಶಬ್ದಕ್ಕೆ ಅಲ್ಲಿ ಏನ್ ಅರ್ಥ ಕೊಡೋದು, ನ್ಯಾಸ ಅಂದ್ರೆ ಇಡೋದು ಅಂತ ಒಂದು ಅರ್ಥ ಇದೆ. ಇನ್ನೊಂದು ಇಡೋದು ಅಂದ್ರೆ ತ್ಯಾಗ ಅಂತಾನು ಅರ್ಥ ಇದೆ. ತ್ಯಾಗ ಅಂದ್ರೆ ನನ್ನದಲ್ಲ ಅಂತ, ಇದು ನನ್ನದಲ್ಲ ಮತ್ತು ಯಾರದ್ದು, ಇದು ಕೈ ನನ್ನದಲ್ಲ ಮತ್ತು ಯಾರದ್ದು ಅಂದ್ರೆ ಒಂದೊಂದು ಕಡೆನೂ ದೇವರು ಅನಂತ ರೂಪದಿಂದ ಇದ್ದಾನೆ ಅಂತ ಅಲ್ಲಿ ಕಪಿಲ ಅಂತ ಶುರು ಮಾಡಿದೀವಿ. ಆಮೇಲೆ ಕಪತಿ ಅಂದ್ರೆ ಇಂದ್ರಿಯಗಳ ಪತಿ, ಇಂದ್ರಿಯಗಳ ಸ್ವಾಮಿ ಅಂತ ಅಂದ್ರೆ ಬೇಸಿಕಲಿ ಇಲ್ಲಿ ಬರೋದು ನಮ್ಮ ಕೈ ಎಂಬೋ ಇಂದ್ರಿಯ, ಆ ಕೈಯಿಂದ ಕೆಲಸಗಳು, ಕರ್ಮೇಂದ್ರಿಯ, ಕರ್ಮದಿಂದಲೇ ನಮ್ಗೆ ಜ್ಞಾನ ಬರಬೇಕು. ಸೊ ಈ ಕರ್ಮೇಂದ್ರಿಯ ಎಲ್ಲೇ ಸ್ಪೆಷಲ್ ಆಗಿ ಕರ್ಮ ಮಾಡಬೇಕಂದ್ರೂ ಅಲ್ಲಿ ಹೇಳ್ತಾರೆ, ಕರ್ಮ ಮಾಡಬೇಕು. ಕರ್ಮೇಂದ್ರಿಯ ಅಂತ ಹೇಳ್ತೀವಿ ಕೈಗೆ, ಕರ್ಮೇಂದ್ರಿಯ ಅಂತ ಹೇಳಿದನು, ಈ ಕರ್ಮ ಮೂಲಕವೇ ಜ್ಞಾನವೂ ನಮ್ಗೆ ಬರುತ್ತೆ. ಸೊ ಕರ್ಮೇಂದ್ರಿಯದಲ್ಲಿ ಜ್ಞಾನೇಂದ್ರಿಯೂ ಅಡಕವಾಗಿದೆ. ಸೊ ಎಲ್ಲಾ ಇಂದ್ರಿಯಗಳು ಕೋಆಪರೇಟ್ ಮಾಡ್ಲೇಬೇಕಾಗಿ ಬರುತ್ತೆ. ಸೊ ಇಂದ್ರಿಯಗಳ ಸ್ವಾಮಿಯಾಗಿ ಇದ್ದಾನೆ ಅಂತ ಅಲ್ಲಿ ಇಟ್ಕೊಳ್ಳೋದು ಕಪತಿ ಅಂತ. ಆಮೇಲೆ ಗರುಡಾಸನ ನೋಡಿದೀವಿ, ಗರುಡ ವಾಹನನಾಗೆ ಭಗವಂತ ನಿಂತಿದ್ದಾನೆ ಅಂತ. ಅಲ್ಲಿ ಗರುಡ ಅಂಬೋದು ಬರೀ ಗರುಡ ದೇವರನ್ನ ಮಾತ್ರ ಇಲ್ಲ, ಪಕ್ಷಿ ವಾಹನ ಅಂತ ಅಲ್ಲಿ ವಾಯುವನ್ನು ಮುಖ್ಯವಾಗಿ ಇಟ್ಕೋಬೇಕು. ಯಾಕೆಂದ್ರೆ ಆ ಗರುಡ ಹಾರಾಡ್ಬೇಕಂದ್ರೆ ಅಲ್ಲಿ ಗರುಡನ ಗಮನ ಆಗಬೇಕು ಅಂದ್ರೆ ಆ ಒಂದು ಅದಕ್ಕೆ ವಾಯುವೇ ಬೇಕಾಗಿರ್ತದೆ. ವಾಯು ಇಲ್ಲದೆ, ವಾಯುದೇವರಿಲ್ಲದೆ, ಒಳಗೆ ಹೊರಗೆ ವಾಯುದೇವ ಇಲ್ಲದೆ ಅವನ ಚಲನೆ ಎಂಬುದು ಸಾಧ್ಯವೇ ಇಲ್ಲ. ಸೊ ಆ ಗರುಡಾಸನ ಅಂತ ಅಲ್ಲಿ ಇಟ್ಕೊಳ್ಳೋದು, ಗರುಡಾಸನ ಅಂತ ಭಗವಂತನನ್ನ ಗರುಡ ವಾಹನ ಆಗಿದ್ದಾನೆ ಅಂತ ಚಿಂತನೆ ಮಾಡೋದು. ಮತ್ತು ಘರ್ಮ ಅಂತ ಹೇಳುವಾಗ ನೋಡಿದೀವಿ, ಘರ್ಮ ಅಂದ್ರೆ ಅಲ್ಲಿ ಹೇಳ್ತಾರೆ ಒಂದು ಎರಡು ಅರ್ಥ ಹೇಳ್ತಾರೆ. ಒಂದು ಹಿಂದಿಯಲ್ಲಿ ಬರೋದು ಘರ್ಮ ಅಂತ, ಘರ್ಮ ಅಂದ್ರೆ ಘ ಅಂತ ಹೇಳೋದು ಏನು ಅಂದ್ರೆ ಅದು ಒಂದು ಜಾಡಿಸೋದು, ಆ ಒಂದು ದೈತ್ಯರನ್ನ ಓಡಿಸೋದಕ್ಕೇನು ಘರ್ಮ ಅಂತ ಹೇಳ್ತಾರೆ, ಅಂದ್ರೆ ತಾಪ ಕೊಟ್ಟು ಓಡಿಸೋದಕ್ಕೆ ಹೇಳ್ತಾರೆ. ಇನ್ನೊಂದು ಘರ್ಮ ಅಂತ ಹೇಳುವಾಗ ಘರ್ಷಣೆ ಅಂದ್ರೆ ಶಾಸ್ತ್ರವನ್ನ ಚಂದಾಗೆ ಮತನ ಮಾಡಿ ಅದಲ್ಲಿ ಇರುವಂತ ವಿಷಯವನ್ನ ತೆಗಿಲಕ್ಕೇನು ಘರ್ಮ ಅಂತ. ಘರ್ಮ ಅಂತ ಆ ಜ್ಞಾನವನ್ನ ಪಡೆಯಬೇಕಂದ್ರೆ ಘರ್ಷಣೆ ಮಾಡಿ ಚಂದಾಗೆ ಆ ಪೂರ್ವ ಪಕ್ಷ ಸಿದ್ಧಾಂತ ಇದನ್ನ ಆಲೋಚನೆ ಮಾಡಿ ತೆಗೆಯೋದು ಘರ್ಮ, ಅದನ್ನ ಭಗವಂತ ಕೊಡ್ತಾನ ಅಂತ ಹೇಳ್ತಾರೆ. ಆಮೇಲೆ ನ್ಯಸಾರ ಅಂತ ಬಂದಾಗೆ ಅಲ್ಲಿ ಣ್ಯಂಗ್ ಎಂಬ ಧಾತುವಿಗೆ ಆ ಒಂದು ಊಟ ಮಾಡೋದು ಅಂತ ಇದ್ದಂತ, ಊಟ ಮಾಡೋದು ಭುಂಜಿಸುವುದು ಅಂದ್ರೆ ಅರ್ಥ ಬರುತ್ತಂತ. ಆ ದೇವರು ಉಣ್ಣುತ್ತಾನ ಅಂತ ಇದನ್ನು ನಾವು ಹರಿತಾಂಸಾರದಲ್ಲೇ ನೋಡಿದೀವಿ. ದೇವರು ಉಣ್ಣುತ್ತಾನ ಅಂದ್ರೆ ದೇವರು ಯಾವತ್ತು ಆ ಒಂದು ಸುಖವನ್ನ ಅಂದ್ರೆ ಯಾವುದೇ ಒಂದು ಪದಾರ್ಥ, ಇದು ನಾವು ನೋಡ್ತಾ ಬಂದಿದ್ದೀವಿ ಅನೇಕ ಕಡೆ, ಏನೇ ನಾವು ಭೋಗ ಮಾಡಬೇಕು, ಭೋಗ ಅಂಬುದು ಐದು ಬೇಸಿಕಲಿ, ಭೋಗ ಅಂಬುದು ಐದೇ ಇರುತ್ತೆ, ಐದು ಟೈಪ್ಸ್ ಇರುತ್ತೆ. ಯಾವುದು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂಬೋ ಐದೇ, ಐದು ಮೂಲಕವಾಗಿ ಸಾವಿರಾರು ಟೈಪ್ಸ್, ಒಂದೊಂದಲ್ಲಿನೂ ಅನೇಕ ಟೈಪ್ಸ್ ಇರುತ್ತೆ. ಯಾವುದೇ ಒಂದನ್ನ ನಾವು ಉಣ್ಣಬೇಕಂದ್ರೂ ಭಗವಂತನೇ ತನ್ನ ರೂಪವನ್ನ, ತನ್ನ ಸ್ವತಂತ್ರ ಅಂಬೋ ರೂಪವನ್ನ ತಕೊಂಡು ನಮಗೆ ಅವನು ಉಣಿಸಬೇಕಾಗಿ ಬರುತ್ತೆ. ಯಾಕೆಂದ್ರೆ ಜೀವನ ಪರಿಮಾಣ ತುಂಬಾ ಚಿಕ್ಕದು, ಅದು ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಬೋ ಒಂದು ತಿಳುವಳಿಕೆಯನ್ನ ನಮಗೆ ಕೊಡುತ್ತಾ ಆ ರೂಪ ಅಗ್ನಿಸಾರ ಅಂತ ಅವನು ಬಂದು ಆ ಒಂದು ಸಾರವನ್ನ ಉಣ್ಣುತ್ತಾನೆ ಅಂತ ಅಲ್ಲಿ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಲೆಫ್ಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡ್ ಬರೋವಾಗ ಚಾರ್ವಾಂಗ, ಚಾರ್ವಾಂಗ ಅಂತ ಅಲ್ಲಿ ಹೇಳುವಾಗ ಕಪಿಲ ಚಾರ್ವಾಂಗಾದಿ ಅಂತ ಹೇಳ್ತಾರೆ. ಚಾರ್ವಾಂಗ ಅಂದ್ರೆ ಚಾರು ಅಂದ್ರೆ, ಚಾರು ಅಂದ್ರೆ ನಮ್ಗೆ ಗೊತ್ತು, ಚಾರು ಅಂದ್ರೆ ತುಂಬಾ ಸುಂದರವಾಗಿ ಚೆಲುವಾಗಿರೋದು ಅಂತ. ಸೊ ಎಲ್ಲಿ ಆ ಒಂದು ರೂಪ ಭಗವಂತನ ರೂಪ ಅಂದ್ರೆ ಇಲ್ಲಿ ಯಾಕದನ್ನ ಹೇಳ್ತಾರೆ ಅಂದ್ರೆ ಕೆಲವು ಕಡೆ ಭಗವಂತನಿಗೆ ಆಕಾರನೇ ಇಲ್ಲ ಅಂಬುದು ಬರುತ್ತೆ. ಆದ ಕಾರಣದಿಂದ ದೇವರಿಗೆ ಆ ತರ ತಿಳ್ಕೋಬೇಡಿ, ಆಕಾರ ರಹಿತ ಅಂತ ಮಾತ್ರ ತಿಳ್ಕೋಬೇಡಿ. ಒಳ್ಳೆ ಎಷ್ಟು ಚೆಲುವಾದ ಆಕಾರ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಚೆಲುವನ್ನ ಇಷ್ಟವನು ಅವನು ಅಷ್ಟು ಒಂದು ಸುಂದರ ಅಂಗ ಅವನಿಗೆ, ಅವನಿಗೇನು ಅಪ್ರಾಕೃತವಾದ ಅಂಗ ಇರುತ್ತೆ, ಅದು ಸುಂದರವಾಗಿರುತ್ತೆ. ಸೊ ಚಾರು ಅಂಗ, ಅವನ ಪ್ರತಿ ಪ್ರತಿ ಅಂಗವೂ ಚಾರು, ಅವನು ಏನೇ ಮಾಡಿದ್ರು ಎಲ್ಲವೂ ಚಾರು ಅಂತ ಆ ಚೆಲುವನಾಗಿ ಇರ್ತ, ಚೆಲುವ ಮೂರ್ತಿ ಎಂಬುದನ್ನ ಅಲ್ಲಿ ಚಾರುವಾಂಗ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು ನೆಕ್ಸ್ಟ್ ಅಂದ್ರೆ ಲೆಫ್ಟ್ ಎಲ್ಬೋ ಅಲ್ಲಿ ತಗೊಳ್ಳಿ, ಅಲ್ಲಿ ಬಂದು ಚಂದೋಗಮ್ಯ ಅಂತ ಬರೋದು. ಚಂದೋಗಮ್ಯ ಅಂದ್ರೆ ಛಂದಸ್ಸು, ಛಂದಸ್ಸು ಅಂಬುದು ಮಾತು, ಮಾತುಗಳ ಜೋಡಣೆ. ಆ ಶಾಸ್ತ್ರ ರೀತಿಯಲ್ಲಿ ಮಾತುಗಳ ಜೋಡಣೆ, ಛಂದೋಮಯ ಪುರುಷ ಅಂತ ಹೇಳ್ತಾರೆ ಶೇಷದೇವರಿಗೆ. ಅಂದ್ರೆ ಮಾತು ಬರಬೇಕಂದ್ರೆ ಅಲ್ಲಿ ಪ್ರಾಣಶಕ್ತಿ ಇರಲೇಬೇಕು. ಆ ಪ್ರಾಣನಿಗೆ ಪ್ರಾಣಶಕ್ತಿ ಕೊಟ್ಟು ಆ ಒಂದು ಸ್ವರಗಳು ಎಲ್ಲವೂ ಉಚ್ಚಾರಣ ಮಾಡುವಂಥದ್ದು, ಅದು ವೇದದಲ್ಲಿ ಇದ್ದು ಆ ವೇದವನ್ನ ತಿಳಿಸುವ ಭಗವಂತನ ರೂಪ ಅದು. ಸೊ ಅದು ಛಂದೋಗಮ್ಯ ಅಂದ್ರೆ ವೇದದಿಂದ ತಿಳಿಯಲ್ಪಡುವ ವೇದೈಕ ವೇದ್ಯ ಅಂದ್ರೆ ಭಗವಂತ ಎಂತಾದವನು ಅಂತ ಬಂದ್ರೆ ನಮ್ಮ ನಮ್ಮ ಕಲ್ಪನೆಗೆ ತಕ್ಕಂತೆ ಇಲ್ಲ, ಅದು ವೇದದಲ್ಲಿ ಹೇಗಿದೆಯೋ. ಛಂದಸ್ಸು ಅಂದ್ರೆ ಆ ಒಂದು ವೇದಗಳು, ವೇದಕ್ಕೆ ಛಂದಸ್ಸು ಅಂತ ಹೇಳ್ತಾರೆ. ಛಂದಸಾಂ ವೃಷಭ ಅಂತ ತೈತ್ರಿಯದಲ್ಲಿ ಹೇಳ್ತಾರೆ. ಛಂದಸ್ಸುಗಳು ಅಂದ್ರೆ ಈ ಅಕ್ಷರಗಳ ಜೋಡಣೆ, ಆ ಆನುಪೂರ್ವಿ ವೇದಗಳಲ್ಲಿ ಆ ಅಕ್ಷರಗಳು ಬರುವಂತ ಆ ಕ್ರಮನೂ ವ್ಯತ್ಯಾಸ ಆಗೋದಿಲ್ಲ ಅಂತ, ಹಾಗೇ ಇರತ್ತಂತ. ಅದು ಯಾವತ್ತೂ ನಿತ್ಯವಾಗಿರುವಂತ ನಿತ್ಯವಾದ ವಸ್ತು ಭಗವಂತ. ನಿತ್ಯವಾದ ಭಗವಂತನ್ನ ಹೇಳುವ ಒಂದು, ತಿಳಿಸಿಕೊಡುವಂತ ಒಂದು ಶಾಸ್ತ್ರ, ಅದೂ ನಿತ್ಯವಾಗಿರಬೇಕು. ಅದಕ್ಕೆ ವೇದ ನಿತ್ಯವಾಗಿರುತ್ತ. ಸೊ ಆ ವೇದದಿಂದ ವೇದ್ಯನಾಗ, ವೇದದಿಂದಲೇ ಅವನನ್ನ ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಅಂತ ಅದಕ್ಕೆ ಛಂದೋಗಮ್ಯ ಅಂತ ಹೇಳ್ತಾರೆ. ಸೊ ಇಲ್ಲಿ ನ್ಯಾಸ ಇಡೋದು ಅಂದ್ರೆ ಇದು ನನ್ನದಲ್ಲ, ಇಲ್ಲಿ ಇರುವಂತ ಇದು ನನ್ನದಲ್ಲ, ಇದು ಯಾರದು, ಇದು ಛಂದೋಗಮ್ಯಂದು, ಇವನು ಇಲ್ಲಿ ಇದ್ದು ನಮಗೆ ಆ ಒಂದು ಜ್ಞಾನವನ್ನ ಕೊಡಬೇಕು ಅಂತ. ಇದು ಇವಂದು ಪ್ರತಿ ಪ್ರತಿ ಅಂಗವನ್ನು ಮುಟ್ಟಿ, ಯಾಕೆಂದ್ರೆ ಈ ಒಂದು ಅಂಗ ಇದಕ್ಕೆ ಇನ್ನೊಂದು ಹೇಳ್ತಾರೆ, ನಮ್ಗೆ ಏನಾರು ಪ್ರಾಬ್ಲಮ್ ಜಾಯಿಂಟ್ ಆ ತರ ಪ್ರಾಬ್ಲಮ್ಸ್ ಇದ್ರೂ ಇಲ್ಲಿ ಅವನು ಇದ್ದಾನೆ ಅಂತ ಸ್ಮರಣೆ ಮಾಡಿದ್ರೆ ಅದು ಯಾಕೆ ಇಟ್ಟಿದ್ದಾನೆ ದೇವರು ಅಂದ್ರೆ ನಮಗೆ ಬರುವಂತ ಉಪಟಳೆಗಳು ಏನೇನಿರುತ್ತೋ, ನಮಗೆ ಸಾಧನೆಗೆ ಅಡ್ಡಿಯಾಗಿ ಏನೇನಿರುತ್ತೋ ಅದೂ ಹೋಗತ್ತಂತೆ. ಯಾಕೆ ಅದು ಬಂತು, ನಮ್ಮ ಪಾಪದಿಂದ ಬಂತು. ಅಲ್ಲಿ ಸ್ಪೆಸಿಫಿಕ್ ಆಗಿ ಅದನ್ನ ಮುಟ್ಟಿ, ಆ ಒಂದು ಟಚ್ಯ ತರ ಅದನ್ನ ಮುಟ್ಟಿ, ಇಲ್ಲಿ ಭಗವಂತ ಇದ್ದಾನೆ, ಇಲ್ಲಿ ಇದು ನಿನ್ನದು, ಇದು ನನ್ನದಲ್ಲ ಅಂತ ಚಿಂತನೆ ಮಾಡಿದಾಗ ನನ್ನ ಸಾಧನೆಗೆ ಅವನು ಉಪಕಾರ ಮಾಡ್ತಾನೆ. ಸೊ ಛಂದೋಗಮ್ಯ ಅಂತ ಅಲ್ಲಿ ಹೇಳೋದು. ಆಮೇಲೆ ನೆಕ್ಸ್ಟ್ ಬರೋದು ಜನಾರ್ದನ ಅಂತ ಬರುತ್ತೆ. ಈ ಜನಾರ್ದನ ಅಂತ ಬರೋದು ಇನ್ನು ವಿಶೇಷ ಆಗತ್ತೆ ನಮ್ಗೆ, ಯಾಕಂದ್ರೆ ವಿಷ್ಣು ಸಹಸ್ರನಾಮದಲ್ಲೇ ಅನೇಕ ಹೆಸರುಗಳು ಇಲ್ಲಿ ಬರೋದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ನಾವು ವಿಷ್ಣು ಸಹಸ್ರನಾಮ ಮೂಲಕವಾಗಿನು ನೋಡ್ತಾ ಬಂದಿದ್ದೀವಿ. ವಿಷ್ಣು ಸಹಸ್ರನಾಮದ ನಮ್ಮ ನಾಡಿಗಳಲ್ಲಿ ನಾಡಿಗತವಾದ ರೂಪಗಳು ಅಂತ ಬಂದಿದೆ. ಇಲ್ಲಿ ಜನಾರ್ದನ ಎಂಬ ಶಬ್ದಕ್ಕೆ ನಾವು ಪಿತೃಗಣ ಸಂಧಿಯನ್ನೇ ಪಿತೃಪಕ್ಷದಲ್ಲಿನೂ ಅದನ್ನೇ ನೋಡಿದ್ದೀವಿ. ಯಾಕೆಂದ್ರೆ ಜನಾರ್ದನ ಅಂದ್ರೆ ಜನ ಅಂತ ಹೇಳೋದು ಎರಡು ರೀತಿ ಎಂದು ಹೇಳ್ತಾರೆ. ಯಾವುದು ಅಂದ್ರೆ ಒಂದು ಆ ಒಂದು ಸಮುದ್ರದಲ್ಲಿ ಆ ದೈತ್ಯರ ಗುಂಪು ಒಂದು ಅಡಗಿ ಕೂತಿರತ್ತಂತ. ನೀರಲ್ಲಿ ಇರುವಂತ ನೀರು ಬಳಸ್ತೀವಿ ನಾವು, ನೀರಲ್ಲಿ ಅಡಗಿ ಇರುವಂತ ಒಂದು ದೈತ್ಯರ ಗುಂಪು ಅಲ್ಲಿ ಎಲ್ಲಾ ಕಡೆನೆ ದೈತ್ಯ ಗುಂಪು ಇದ್ದೇ ಇರುತ್ತೆ. ನೀರಲ್ಲಿ ಇದ್ದು ಅದು ವೃದ್ಧಿ ಆಗ್ತಾ ಇರುತ್ತೆ. ನೀರು ಒಂದು ಇಚ್ಛಾ ಕೆಟ್ಟ ಒಳ್ಳೆ ಕಾಮನೆ ಹಾಗೂ ಹಾಗೆ ಕೆಟ್ಟ ಕಾಮ ನೀರಿಂದ ಕರ್ಮ ಅಂತ ಹೇಳ್ತೀವಿ. ಕೆಟ್ಟ ಕರ್ಮ ಒಳ್ಳೆ ಕರ್ಮ ಎರಡು ಅಲ್ಲಿ ಬರುತ್ತೆ. ಎಲ್ಲಾ ಕಡೆನೂ ಎರಡರೂ ಇರುತ್ತೆ. ಸೊ ಇಲ್ಲಿ ಜನ ಅಂತ ತಕೊಂಡಾಗ, ಕೆಟ್ಟ ಜನ ಅಂತ ತಕೊಳ್ಳುವಾಗ ಆ ಒಂದು ನೀರಲ್ಲಿ ಇರುವಂತ ಆ ದುರ್ಜನರನ್ನ, ಸಮುದ್ರದಲ್ಲಿ ಇರುವಂತ ದುರ್ಜನರನ್ನ ಆ ಒಂದು ಇವನು ನಿವಾದ ಕವಚರು ಮುಂತಾದವರಿಗೆ ಅಲ್ಲಿ ಇರ್ತಾರ ಮತ್ತು ಅಲ್ಲಿ ಇರುವಂತ ದುರ್ಜನರನ್ನ ಏನ್ ಮಾಡ್ತಾನಂದ್ರೆ ಅರ್ಧಯತಿ ಆ ಒಂದು ನಾವು ಮಾಡುವಂತ ಕರ್ಮದಲ್ಲಿ ಇರುವಂತ ದೈತ್ಯರನ್ನ ಜನ ಅರ್ಧಯತಿ ಅಂತ ಒಂದು. ಇನ್ನೊಂದು ಅರ್ಧಯತಿ ಎಂಬುದೇ ಜನ ಅಂತ ಒಂದು ತಕೊಳ್ಳೋದು. ಜನ ಅಂತ ತಕೊಂಡ್ರೆ ಎಲ್ಲ ಜನಗಳು ಹುಟ್ಟುವವರು, ಹುಟ್ಟಿ ಸಾಯುವವರು ಅಂತ ತಕೊಳ್ಳೋದು ಜನ. ಅವರಿಗೆ ಏನ್ ಮಾಡ್ತಾನಂತ ಅರ್ಧಯತಿ ಅಂದ್ರೆ ಅವರಿಗೆ ಗಮಯತಿ. ಅರ್ಧಯತಿ ಎಂಬುದು ಇಲ್ಲಿ ಏನರ್ಥ ಅಂದ್ರೆ ಗಮಯತಿ ಅಂದ್ರೆ ಅವರಿಗೆ ಬಂದು ದೇಹವನ್ನ ಕೊಡ್ತಾನೆ. ಈ ಜನರಿಗೆ ಸಾಧನೆ ಮಾಡ್ಲಿಕ್ಕೆ ಜನಾರ್ದನ ಎಂಬ ಶಬ್ದ ನಮ್ಮ ಜೀವರಿಗೆ, ಜನರು ಹುಟ್ಟಿ ಸಾಯುವವರಿಗೆ ಹುಟ್ಟುತ್ತೀವಿ ಸಾಯಿಸ್ತೀವಿ, ಹೀಗೆ ಒಂದು ದೇಹ ಕೊಡ್ತಾನೆ ದೇವರು. ಸೊ ಹೀಗೆ ಅವನು ಕೊಡ್ತಾ ಇರ್ತಾನೆ. ಯಾಕೆ ಅಂದ್ರೆ ನಮ್ಮ ಕರ್ಮ ಕಳಚಿಕೊಳ್ಳೋದಕ್ಕೆ ಒಳ್ಳೆ ಒಳ್ಳೆ ದೇಹಗಳನ್ನ ಕೊಡ್ತಾನಂತ. ಮತ್ತು ಆ ದೇಹದಲ್ಲಿ ಏನ್ ಮಾಡ್ತಾನಂತ ಅರ್ಧಯತಿ, ಅರ್ಧಯತಿಯಿಂದ ಕೊಡೋದು ಅಂತ ಒಂದು ಅರ್ಥ. ಇನ್ನೊಂದು ಪ್ರವೇಶ ಅಂತ ಒಂದು ಅರ್ಥ. ಏನು ಪ್ರವೇಶ? ದೇವರು ಎಲ್ಲಾ ಕಡೆ ಇದ್ರೂ ಆ ದೇಹದಿಂದ ನಮಗೆ ಕರ್ಮಗಳು ಒಳ್ಳೆ ರೀತಿಯಾಗಿ ಆಗಬೇಕಲ್ಲ. ಈ ದೇಹವನ್ನ ಇವಾಗ ದೇವರು ಕೊಟ್ಟಿದ್ದಾನೆ, ಈ ದೇಹವನ್ನ ಬಳಸಿ ನಾವು ಒಳ್ಳೆ ರೀತಿಯಿಂದ ಕರ್ಮ ಮಾಡಬೇಕು ಅಂದ್ರೆ ಅದು ವಿಶೇಷವಾಗಿ ಅವನೇ ಅನುಗ್ರಹ ಮಾಡಬೇಕು. ಸೊ ಆ ರೂಪದಿಂದ ನಮ್ಮ ಬಿಂಬ ಮೂರ್ತಿಯೇ ಆ ಒಂದು ವಿಶೇಷ ರೂಪದಿಂದ ಗಚ್ಚತಿ. ಅರ್ಧಯತಿ ಅಂದ್ರೆ ಇಲ್ಲಿ ಗಚ್ಚತಿ ಅಂತ ಇಟ್ಟುಕೊಂಡು, ಗಚ್ಚ ಪ್ರವೇಶ ಅಂತ ಇಟ್ಟುಕೊಂಡು ವಿಶೇಷ ರೂಪದಿಂದ ಪ್ರವೇಶ ಮಾಡುತ್ತಾನಂತ ಒಂದು ಅರ್ಥ. ಇದಕ್ಕೆ ಇನ್ನೊಂದು ಅರ್ಥ ಏನ್ ತಗೊಳ್ಳೋದು ಅಂದ್ರೆ ದೈತ್ಯರಿಗೆ ಏನ್ ಮಾಡ್ತಾನೆ ಅಂದ್ರೆ ದೈತ್ಯರಿಗೇನೋ ಉಂಟು, ದೈತ್ಯರಿಗೇನೋ ಆ ಒಂದು ದೇಹ, ಅವರು ಕುತ್ಸಿತ ಕರ್ಮಗಳು ಮಾಡ್ಲಿಕ್ಕೆ ತಕ್ಕಂತೆ ಅವ್ರಿಗೆ ಒಂದು ಕೆಟ್ಟ ಕೆಟ್ಟ ದೇಹಗಳು, ನೀಚ ನೀಚ ದೇಹಗಳನ್ನು ಅವ್ರನ್ನ ಕೊಡ್ತಾನೆ. ಆಮೇಲೆ ಪ್ರವೇಶ ಅಂತ ಬರುತ್ತಲ್ಲ, ಅವ್ರಿಗೆ ಏನು ಪ್ರವೇಶ ಅಂದ್ರೆ ನರಕ ಮುಂತಾದ ಕೆಟ್ಟ ಒಂದು ದುಃಖ ಕೊಡುವಂತ ಆ ಒಂದು ಸ್ಥಿತಿಯಲ್ಲಿ ಪ್ರವೇಶ ಮಾಡಿಸ್ತಾನಂತ, ಆ ರೀತಿಯಿಂದ ಅವರಲ್ಲಿ ಮಾಡ್ತಾನಂತ. ಆಮೇಲೆ ಇನ್ನೊಂದು ಅರ್ಧಯತಿ ಎಂಬುದಕ್ಕೆ ಅರ್ಧಯತಿ ಅರ್ಥಯತಿ ಅಂತ ಇಟ್ಟುಕೊಂಡು ಅರ್ಥ ಯಾಚನೆ ಅಂತ. ಅಂದ್ರೆ ದೇವರು ಏನು ಮಾಡ್ತಾನೆ, ನಮ್ಗೆ ಈ ದೇಹವನ್ನ ಕೊಟ್ಟು ಈ ದೇಹದ ಮೂಲಕವಾಗಿ ಇದು ನಶ್ವರವಾದ ದೇಹ ಜನ, ಆ ದೇಹವನ್ನ ಕೊಟ್ಟು ಈ ಜನರಿಗೆ ಈ ಒಂದು ದೇಹವನ್ನ ಕೊಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಲ್ಲ, ದೇವರು ಇದ್ದಾನೆ ಅಂತ ತಿಳ್ಕೊಂಡಿದೆ, ದೇವರೇ ನಮ್ಗೆ ರಕ್ಷಣೆ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ. ಏನು ಪ್ರಾರ್ಥನೆ? ಏನು ಯಾಚನೆ, ಬೇಡ ಏನೋ ಡಿಮಾಂಡ್ ಮಾಡೋದಲ್ಲ ಇದು, ಬೆಗ್ಗಿಂಗ್ ಅಂದ್ರೆ ಭಿಕ್ಷಾ ಬೇಡ್ತಾ ಇರ್ತಿ. ಮೋಕ್ಷದಲ್ಲಿನೂ ನಮ್ಗೆ ಸುಖ ಬೇಕು ಅಂದ್ರೆ ಅವನೇ ಕೊಡ್ತಾನಂತ. ಅದಕ್ಕೆ ಹೇಳ್ತಾರೆ ಅಲ್ಲಿ ಹೋದರನು ಅಲ್ಲಿನೂ ಜನಾರ್ದನನೇ. ಆ ಒಂದು ಚತುರ್ಮುಖ ಮುಂತಾದ ದೇವತೆಗಳೇ ಭಿಕ್ಷಾಟನಂ ಚರಂತಿ ಅಂತ ಹೇಳ್ತಾರೆ. ಅಂದ್ರೆ ಅವರ ಸುಖ ಜಸ್ಟ್ ಬಿಕಾಸ್ ಮೋಕ್ಷವಾದ ಸುಖ ಸಿಗತ್ತ ಅಂತಿಲ್ಲ, ಅದನ್ನ ಉಣಿಸ್ಬೇಕಂತ ಅದಕ್ಕೆ ಭಿಕ್ಷೆ ಹಾಕ್ತಾನಂತ, ದೇವರೇ ಭಿಕ್ಷೆ ಹಾಕ್ಬೇಕಂತ ಅವನೇ ಜನಾರ್ದನ. ಯಾಚಯತಿ ಅಂದ್ರೆ ಭಿಕ್ಷೆಯನ್ನ ಬೇಡಿಸಿ ನಮ್ಮ ಮೂಲಕವಾಗಿ ದೇವರೇ ನಮ್ಮನ್ನ ರಕ್ಷಣೆ ಮಾಡು ಅಂತ ನಾವು ಕೇಳ್ತೀವಿ, ಕೇಳಿಸಿ ಅದನ್ನ ಅವನು ಕೊಡ್ತಾನಂತ. ಸೊ ಅರ್ಥಯತಿ ಎಂಬುದನ್ನ ಹೇಳ್ತಾರೆ. ಮತ್ತು ಜನ ಅರ್ಧನ ಅಂದ್ರೆ ಜನ ಅಂದ್ರೆ ಅವನೇ ಸ್ವಯಂ ಆಗಿ ಅವನೇ ತನಗೆ ತಾನೇ ಪ್ರವೇಶ ಅಂತ ಬಂದಿದೆಲ್ಲ ಅದನ್ನೇ ಇಟ್ಟುಕೊಳ್ಳೋದು. ಅವನೇ ತಾನೇ ಪ್ರವೇಶ ಮಾಡಿದ್ರು, ತಾನೇ ನಮ್ಮಲ್ಲಿ ನಾವು ಮಾಡುವ ಈ ಕರ್ಮಕ್ಕೆ, ನಮ್ಮ ಮಾಡುವಂತ ಚಿಂತನೆಗೆ ಅವನು ಒಲಿದು ನಮ್ಮಲ್ಲಿ ಅವನು ವ್ಯಕ್ತನೇ ಆಗುತ್ತಾನಂತ. ಅದು ನಮ್ಗೆ ಇವಾಗ ಕಾಣಿಸೋದಿಲ್ಲ, ಒಂದೊಂದು ನಾವು ಮಾತಾಡುವಾಗಲೂ ಒಂದೊಂದು ಕಾಲದಲ್ಲಿ ನಾವು ವ್ಯಕ್ತ ಆಗಿ ಆಗಿ ಆ ರೂಪ ನಮ್ಮ ಪಾಪವನ್ನ ಕತ್ತರಿಸ್ತಾ ಇರುತ್ತೆ. ನಮ್ಗೆ ತಿರ್ಗಾ ಒಂದು ಕೆಟ್ಟ ಯೋನಿಗಳು, ಅನೇಕ ಕೆಟ್ಟ ಯೋನಿಗಳನ್ನ ಅದು ನಾಶ ಮಾಡ್ತಾ ಇದೆ, ನಮ್ಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದನ್ನು ಮಾಡ್ತಾನೆ. ಇನ್ನೊಂದು ಒಂದು ಹೇಳ್ತಾರೆ, ಜನ ಅರ್ಧನ ಅಂದ್ರೆ ಇದು ಮಾತ್ರ ಇಲ್ಲ, ಕೊನೆಯಲ್ಲಿ ಬರುವಂತ ಲಿಂಗ ದೇಹವನ್ನು ಛೇದನ ಮಾಡ್ತಾನೆ. ಅದು ವೇದದಲ್ಲಿ ಬರತ್ತಂತ. ಅಲ್ಲಿ ಬಂದು ಇಂದ್ರನಾಮಕ ಅಂತ ಅವನಿಗೆ ಇಂದ್ರ ಅಂತ ಕರೀತಾರೆ ದೇವರನ್ನ. ಇಂದ್ರ ಅಂದ್ರೆ ಐಶ್ವರ್ಯ ರೂಪ ಅಂತ. ಐಶ್ವರ್ಯ ರೂಪದಿಂದ ಬಂದು ಆ ಲಿಂಗ ದೇಹವನ್ನ ಛೇದನೆ ಮಾಡಿ ಎಲ್ಲಾ ಐಶ್ವರ್ಯ ನಮ್ಮ ಒಳಗಿರುವಂತಹ ಎಲ್ಲಾ ರೂಪದ ಆ ದರ್ಶನವನ್ನು ಅವನು ಕೊಡ್ತಾನಂತ. ಸೊ ಅದಕ್ಕೇನೋ ಜನಾರ್ದನ ಅಂತ ಈ ಜನಾರ್ದನ ಶಬ್ದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಇಷ್ಟು ಅರ್ಥಗಳನ್ನು ಹೇಳ್ತಾರೆ. ಸೊ ಈ ಜನಾರ್ದನ ಆದ ಮೇಲೆ ಝಾಟಿತಾರಿ ಅಂತ ಹೇಳ್ತಾರೆ. ಝಾಟಿತಾರಿ ಎಂಬುದು ಅದೇ, ಝಾಟಿತಾರಿ ಅಂದ್ರೆ ಝಾಡಿಸೋದು. ಜಸ್ಟ್ ಹಾಗೆ ನಮ್ಮ ಮನೆಯನ್ನ ನಾವು ಝಾಡಿಸ್ತೀವೋ, ಆ ಕುಪ್ಪೆ ಎಲ್ಲ ತೆಗೆದು ಹೊರಗೆ ಹಾಕ್ತೀವೋ, ಆ ಪಾಪ ಪುರುಷ ವಿಸರ್ಜನೆ ಅಂತ ಹೇಳ್ತೀವಲ್ಲ, ಆ ತರ ಅವನು ನಮ್ಮ ಒಳಗೆ ಇದ್ದು ನಮ್ಮಲ್ಲಿ ಇರುವಂತ ಈ ಪಾಪವನ್ನ ಪ್ರೇರಣೆ ಮಾಡುವಂತ ದೈತ್ಯರು ಇದ್ದೇ ಇದ್ದಾರೆ. ಅವರು ಲಿಟ್ಟರ್ ಮಾಡ್ ನಮ್ಮ ಮನೆಯಲ್ಲಿ ಲಿಟ್ಟರ್ ಮಾಡದೆ ಅಂತ ಕುಪ್ಪೆ ಹಾಕದೆ ಅವ್ರನ್ನ ನೋಡ್ಕೊಳ್ತಾನೆ. ಈ ಮನೆಯಲ್ಲಿ ನಮ್ಮ ಪ್ರತಿ ಇಂದ್ರಿಯಗಳಲ್ಲಿ ದೈತ್ಯರು ನಿಂತಿದ್ದಾರೆ. ಚಿತ್ತದಲ್ಲಿ ಎಲ್ಲಾ ಕಡೆನೂ ಅವರೇ ನಿಂತಿದ್ದಾರೆ. ನಿಂತಿದ್ರು ಅವರ ಕೈಯನ್ನ ಕಟ್ಟಿ ಹಾಕಿ ಬಿಡ್ತಾನಂತ, ಅವ್ರು ಕುಪ್ಪೆ ಹಾಕದೆ ನೋಡ್ಕೊಳ್ತಾನಂತ. ಆ ಒಂದು ಇಂದ್ರಿಯಗಳು ನಮಗೆ ಸಾಧಕ ಆಗುವಂತೆ ಮಾಡ್ತಾನೆ. ಅಲ್ಲಿ ಇರುವಂತಹ ದುಷ್ಟರು ಕಾಟ ಇಲ್ಲದಂತೆ ಮಾಡ್ತಾನೆ. ಝಾಟಿತಾರಿ ಅಂತ ಝಾಡಿಸಿ ಅವ್ರು ಹಾಕುವಂತ ಕುಪ್ಪೆ ಏನಾರು ಹಾಕಿದ್ರೆ ಹಿಂದೆ ಬಂದ ಪಾಪದಿಂದ ಹಾಕಿದ ಕುಪ್ಪೆಯನ್ನೆಲ್ಲ ಝಾಡಿಸಿ ತಾರೆ ಎತ್ತಿ ನಮ್ಮನ್ನ ಪಾರು ಮಾಡುವಂತೆ ಮಾಡ್ತಾನಂತ ಹೇಳ್ತಾರೆ. ಇಲ್ಲೇ ಹೇಳ್ತಾರೆ ಇದಕ್ಕೆ ಈ ಒಂದು ಇಂದ್ರಿಯಗಳಲ್ಲಿ ಈ ತರ ಇನ್ನೇ ಮುಂದೆ ಬರುತ್ತೆ. ಇದು ಹೇಗೆ ಅಂದ್ರೆ ಹೇಳ್ತಾರೆ, ಈ ಉಪಾಸನೆಗಳು ಈ ಸಪ್ತ ಇಂದ್ರಿಯಗಳು ಮೇನ್ ಆಗಿ ಇಟ್ಟುಕೊಳ್ತಾರೆ. ಈ ಇಂದ್ರಿಯಗಳನ್ನ ಇಟ್ಟುಕೊಂಡು ಈ ಸಪ್ತ ಇಂದ್ರಿಯಗಳಲ್ಲಿ ಸಪ್ತ ಸಾಮ ಪ್ರತಿಪಾದ್ಯನಾದ ಸೂರ್ಯನಲ್ಲಿ ಇರುವಂತ ರೂಪವನ್ನ ಚಿಂತನೆ ಮಾಡಿದ್ರೆ ಏನಾಗತ್ತ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ಅದು ನಮಗೆ ಆ ಒಂದು ಸಂಸಾರ ಅಂಬೋದು ಎಷ್ಟು ಚಿಕ್ಕದಾಗ್ಬಿಡತ್ತೆ ಅಂದ್ರೆ ಗೋವತ್ಸ ಪಾದ. ಗೋವತ್ಸ ಇರತ್ತಲ್ಲ ಆಕಳು ಪುಟ್ಟ ಹುಟ್ಟಿದ ಆಕಳು ಇರತ್ತೆ, ಆಕಳ ಪಾದ. ಆ ಪಾದ ಎಷ್ಟಿದೆಯೋ ಅಷ್ಟೇ ಅದು ಪಾದ ಒಂದು ಇಂಪ್ರಿಂಟ್ ಮಾಡಿ ಇರ್ತಿರತ್ತೆ. ಅದರಲ್ಲಿ ನೀರು ಎಷ್ಟು ಇರುತ್ತೆ, ಎಷ್ಟು ಹಾಕಕ್ಕಾಗತ್ತೆ, ಒಂದು ಚಮಚ ನೀರು ಹಾಕಿದ್ರೆ ಅದು ಜಾಸ್ತಿ ಆಗ್ಬಿಡುತ್ತೆ. ಆ ನೀರನ್ನ ದಾಟೋದು ನಮ್ಗೆ ಕಷ್ಟವೇ ಇಲ್ಲ, ಹಾಗೆ ಮಾಡಿಬಿಡ್ತಾನಂತ ದೇವರು. ಸೊ ಇದನ್ನ ಹೇಳ್ತಾರೆ ಝಾಡಿದಾರಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ನಿಯಮ ಅಂತ, ನಿಯಮ ಅಂದ್ರೆ ಅದು ಅನುಸ್ವಾರ. ಅದು ಒಂದು ನಿಯಮ ಅಂತ ಹೇಳುವಾಗ ಅಲ್ಲಿ ಏನ್ ಮಾಡ್ತಾನೆ, ಅದು ಸಾಮವೇದದಲ್ಲಿ ಬರುವಂತದ್ದು. ಸಾಮವೇದವನ್ನ ಹೇಳತ್ತಂತೆ. ಆ ಸಾಮವೇದದಿಂದ ಅಂದ್ರ ಸಾಮವೇದ, ಆ ಒಂದು ಧ್ವನಿಯಿಂದ ಬರುವಂತ ಸಾಮವೇದದಿಂದ ತಿಳಿಯಲ್ಪಡುವನು ಅಂತ ಹೇಳ್ತಾರೆ. ಯಾಕೆಂದ್ರೆ ಸಾಮವೇದದಲ್ಲಿ ಒಂದು ವರ್ಣಗಳು ಮಾತ್ರ ಇಲ್ಲ, ಧ್ವನಿಯೂ ಇದೆ. ಸೊ ಪ್ರತಿ ವರ್ಣಗಳು ಧ್ವನಿ ಎಲ್ಲ ಶಬ್ದ ಎಲ್ಲ ಮಾಡೋದು ಭಗವಂತನನ್ನೇ ತಿಳಿಸಿಕೊಡತ್ತ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಬರೋದು, ಕಪಿಲ ಚಾರ್ವಾಂಗಾದಿ ರೂಪದಿ ವಪುಗಳು ಹಸ್ತಗಳ ಸಂಧಿಯೊಳು. ವಪುಗಳು ಹಸ್ತದ ಸಂಧಿಯೊಳು ಅಂದ್ರೆ ವಪುಗಳು ಅಂದ್ರೆ ತಾರಸು ಅಂತ ಹೇಳ್ತಾರೆ. ನಮ್ಮ ಕುತ್ತಿಗೆಯಿಂದ ಒಂದು ಹಿಪ್ ಸೊಂಟ ತನಕ ಇರುವಂತ ಜಾಗೆಗೆ ವಪುಗಳು, ಅಲ್ಲಿ ಇರುವಂತ ಆ ಪಾರ್ಟ್ಲಿ ಇರುವಂತ ಹಸ್ತಗಳ ಸಂಧಿಯೊಳು ಅಂದ್ರೆ ಲೊಕೇಶನ್ ಹೇಳ್ತಾರೆ. ಹಸ್ತಗಳ ಸಂಧಿಯೊಳು ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ ದಿನದಿನದ. ಇದು ನಮ್ಗೆ ಅರ್ಥ ಆಗತ್ತೆ, ಕರ್ಮಗಳು ನಾವು ಕೈಯಿಂದನೇ ಈ ಎರಡು ಕೈಯಿಂದ ಎಲ್ಲಾ ಕರ್ಮವೂ ಮಾಡ್ತಾನೆ ಇರ್ತೀವಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ. ಒಂದು ದಿವಸದಲ್ಲಿ ಕೈಯನ್ನ ಬಳಸೋದು ಎಷ್ಟು ಸತಿ ಬಳಸ್ತೀವಿ ಎಷ್ಟು ಸತಿ ಕರ್ಮ ಆಗತ್ತೆ. ಅದಕ್ಕೆ ಅಪರಿಮಿತ ಕರ್ಮಗಳು, ಅಷ್ಟು ಕರ್ಮ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕರ್ಮಕ್ಕೇನು ನಾವು ಮಾಡಿದ ಪ್ರತಿ ಕರ್ಮಕ್ಕೇನು ಅದಕ್ಕೆ ಫಲ ಉಂಟು. ಸೊ ನಾವು ಮಾಡೋ ಕರ್ಮ ಎಲ್ಲೋ ಕೆಟ್ಟ ಕರ್ಮಗಳೇ ಮೋಸ್ಟ್ಲಿ ಇರುತ್ತೆ. ಕೆಟ್ಟ ಫಲವೇ ಜಾಸ್ತಿ ಬರಬೇಕು, ಕೆಟ್ಟ ಜನ್ಮಗಳೇ ಬರಬೇಕು, ಅದಕ್ಕೆ ಈ ನ್ಯಾಸ ಮಾಡಿಕೊಂಡ್ರೆ ಅಷ್ಟು ಕೆಟ್ಟ ಕೆಟ್ಟ ಜನ್ಮಗಳು ಬರಲ್ಲ. ಆನ್ ದ ಕಾಂಟ್ರರಿ, ಹಿಂದೆ ಬಂದ ಕೆಟ್ಟ ಫಲದಿಂದ ಏನೇನು ಬರಬೇಕು ಆ ಜನ್ಮಗಳು ಹೋಗುತ್ತೆ, ಮುಂದೆ ಒಳ್ಳೇದಾಗತ್ತೆ. ಸೊ ಈ ಒಂದು ನ್ಯಾಸವನ್ನ ಮಾಡಿಕೊಳ್ಳಿ. ಈ ಕೈಗಳು ದೇವರು ನಮಗೆ ಕೊಟ್ಟದ್ದು, ಇದು ದೇವರ ನಮಗೆ ಕೊಟ್ಟದ್ದು ಎಂಬ ಒಂದು ಅಭಿಮಾನ ಇರಬೇಕು. ದುರಭಿಮಾನ ಬಿಡಬೇಕು, ಒಳ್ಳೆ ಅಭಿಮಾನ ಇರಬೇಕು. ಈ ಕೈಯನ್ನ ದೇವರು ಕೊಟ್ಟಿದ್ದಾನೆ, ಅದು ಚೆಂದಾಗಿ ಇಟ್ಕೋಬೇಕು. ಕೈಯನ್ನ ಹಾಗೆ ಪೋಷಣೆ ಮಾಡಬೇಕು ಅಂದ್ರೆ ಇದು ದೇವರು ನಮಗೆ ಕರುಣಿಸಿದ ಅವನ ಪ್ರಸಾದ ಈ ಕೈಯು. ಇದನ್ನ ಉಪಯೋಗ ಮಾಡಿ ನಾನು ಸಾಧನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಇದನ್ನ ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ ದಿನ ದಿನದೇ. ಆಮೇಲೆ ಕೃಪಣ ವತ್ಸಲ, ಕೃಪಣ ವತ್ಸಲ ಅಂದ್ರೆ ನಮ್ಮ ಸ್ಥಿತಿಯನ್ನ ಇಲ್ಲಿ ಹೇಳ್ತಾರ. ಕೃಪಣ ವತ್ಸಲ ಅಂದ್ರೆ ಪಿಟಿಯಬಳ್ ಅಂತ, ಕೃಪಣರು ಪಿಟಿಯಬಳ್. ಪಿಟಿಯಬಳ್ ಅಂದ್ರೆ ಏನು ಅಂದ್ರೆ ನಮ್ಮ ಕರ್ಮಗಳು ಹಾಗೆ ಇರುತ್ತೆ, ನಮ್ಮ ಕರ್ಮಗಳು ಹೇಗಿರುತ್ತೆ, ನಮಗೆ ಏನು ಒಳ್ಳೇದು ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾವ್ದು ಕೆಟ್ಟದ್ದು ಅದನ್ನ ಒಳ್ಳೇದು ಅಂತೀವಿ, ಯಾವ್ದು ಒಳ್ಳೇದು ಅದನ್ನ ಕೆಟ್ಟದ್ದು ಅಂತೀವಿ. ಮಕ್ಕಳು ಹೇಗೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಹೇಗೆ ವರ್ತನೆ ಮಾಡ್ತಾರೋ ಹಾಗೆ ನಾವು ವರ್ತನೆ ಮಾಡ್ತೀವಿ, ಹಠ ಹಿಡಿತೀವಿ. ಸೊ ಹಾಗೆ ಅದಕ್ಕೆ ಪಿಟಿಯಬಳ್ ಅಂತ. ಸುಖ ಯಾವುದು, ನಿಜವಾದ ದುಃಖ ಯಾವುದು, ಯಾವುದು ಪರ್ಮನೆಂಟ್ ಯಾವುದು ಇಂಪರ್ಮನೆಂಟ್. ಸೊ ನಿತ್ಯ ಅನಿತ್ಯ ವಸ್ತುಗಳ ವಿವೇಕವೂ ನಮಗೆ ಇಲ್ಲ. ಸೊ ವಿ ಡೋಂಟ್ ಇವನ್ ರಿಯಲೈಸ್ ದ ಲಿಮಿಟೇಷನ್ ಆಫ್ ಪದಾರ್ಥ ಆರ್ ಪೀಪಲ್ ಅರೌಂಡ್ ಅಸ್. ಸೊ ದೇ ಆರ್, ಅದಕ್ಕೆ ನಮಗೆ ಪಿಟಿಬಲ್. ಅದನ್ನೇ ಯಾವುದು ನಶ್ವರವನ್ನು ನಶ್ವರವಾದದ್ದನ್ನು ಬಯಸೋದು ಮಾತ್ರ ಇಲ್ಲ, ಅದ ಮೇಲೆ ಅತಿಯಾದ ಪ್ರೀತಿಯನ್ನ ಇಟ್ಟುಕೊಂಡು ಅದೇ ನಮ್ಗೆ ಸರ್ವಸ್ವ ಅಂಬ ಒಂದು ದುರಭಿಮಾನವನ್ನ ಬಳಸ್ಕೊಳ್ತೀವಿ. ಅದಕ್ಕೆ ನಮ್ಗೆ ಜ್ಞಾನಿಗಳು ನಮ್ಮನ್ನ ನೋಡಿ ಕೃಪಣರು ಅಂತ ಹೇಳ್ತಾರೆ, ಪಿಟಿಯಬಲ್ ಅಂತ ಹೇಳ್ತಾರೆ. ಕೃಪಣ ವತ್ಸಲ ಪಾರ್ಶ್ವದೊಳು ಪರಸುಪಲಿ ಅಂದ್ರೆ ಪಾರ್ಶ್ವದೊಳು ಅಂದ್ರೆ ಸೈಡ್ ಸೈಡ್ಸ್ಲಿ ಅಂದ್ರೆ ಇಷ್ಟು ಕೈ ಹೇಳಾಯ್ತು, ಕಾಲು ಹೇಳಾಯ್ತು, ಕೈ ಹೇಳಾಯ್ತು. ನೆಕ್ಸ್ಟ್ ನಮ್ಮ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಂತ ನಾವು ಹೇಳ್ತೀವಲ್ಲ, ರೈಟ್ ಅಂಡ್ ಲೆಫ್ಟ್, ಬಲ ಎಡ ಅಂತ. ಸೊ ಆ ಎರಡಲ್ಲಿ ಏನ್ ಇಟ್ಕೋಬೇಕು ಅಂದ್ರೆ ಇಲ್ಲಿ ಹೇಳ್ತಾರೆ ಪರ ಮತ್ತು ಫಲಿ ಅಂತ ಹೇಳ್ತಾರೆ. ಪರ ಅಂದ್ರ ಪರ ಅಂಬುದು ಪರ ಭಗವಂತ, ರೈಟ್ ಸೈಡ್ಲಿ ಇಟ್ಕೊಳ್ಳೋದು, ರೈಟ್ ಸೈಡ್ಲಿ ಪರ ಅಂಬೋ ದೇವರನ್ನ ಇಟ್ಕೋಬೇಕು. ಪರ ಅಂದ್ರೆ ಏನು ಅಂದ್ರೆ ಪರ ಅಂದ್ರೆ ಶ್ರೇಷ್ಠ ಅಂತ ಒಂದರ್ಥ. ಇಲ್ಲಿ ಇನ್ನೊಂದು ಅರ್ಥ ಹೇಳ್ತಾರೆ, ಪರ ಅವನು ಪರ ಅಂತ ಹೇಳಿದ್ರೆ ಹೀಸ್ ವಿಲಕ್ಷಣ. ಭಗವಂತನನ್ನ ಹೇಗೆ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಇರೋ ಈ ರೈಟ್ ಸೈಡ್ಲಿಲ್ಲ ಇರುವಂತ ಈ ಭಗವಂತ ಸರ್ವ ವಿಲಕ್ಷಣನಾಗಿದ್ದಾನೆ, ಎಲ್ಲರಿಗಿಂತಲೂ ಡಿಫ್ರೆಂಟ್. ಈ ನೇತಿ ನೇತಿ ಅಂತ ಹೇಳ್ತಾರಲ್ಲ, ಇವನು ಇದಲ್ಲ ಅದಲ್ಲ ಅಂತ ವ್ಯಾಪ್ತಿ ಸಂಧಿಯಲ್ಲಿ ಹೇಳಿದ್ದಾರೆ. ಹಾಗೆ ಇವನು ಪರ ಶ್ರೇಷ್ಠ ವಿಲಕ್ಷಣ ಅಂತ ತಿಳ್ಕೊಳ್ಳೋದು. ಆಮೇಲೆ ಲೆಫ್ಟ್ ಸೈಡ್ಲಿ ಏನ್ ಹೇಳೋದು ಅಂದ್ರೆ ಫಲಿ ಅಂತಾರೆ. ಫಲಿ ಅಂದ್ರೆ ಫಲವನ್ನ ಕೊಡುವನು. ಏನು ಫಲವನ್ನ ಕೊಡ್ತಾನೆ? ನಾವು ಮಾಡಿದ ಅಂದ್ರೆ ಇಲ್ಲಿ ಅಭಿಮಾನ ತ್ಯಾಗ ಮಾಡಬೇಕು ಅಂತ. ಫಲ, ನಾವು ಇಷ್ಟು ನಮಸ್ಕಾರ ಮಾಡ್ತೀವಿ, ಇಷ್ಟು ನಾನು ಓದಿದ್ದೀನಿ, ಇಷ್ಟು ಕಷ್ಟಪಟ್ಟು ನಾನು ಓದಿದ್ದೀನಿ, ಎಕ್ಸಾಮ್ ಬರೀತೀನಿ, ನನಗೆ ಐ ಹ್ಯಾವ್ ಟು ಗೆಟ್ ದ ಫಸ್ಟ್ ರ್ಯಾಂಕ್. ಇನ್ನೊಬ್ಬನಿಗೆ ಅದಿಲ್ಲ, ಹೀ ಡಸಂಟ್ ಡಿಸರ್ವ್, ಐ ಓನ್ಲಿ ಶುಡ್ ಗೆಟ್ ಇಟ್ ಅಂತೆಲ್ಲ ನಮ್ಗೆ ಬರುತ್ತಲ್ಲ. ಇಷ್ಟು ಓದಿ ಏನು ಫಲ ಬಂತು ಅಂತ ನಾವು ಕೇಳ್ತೀವಿ. ಸೊ ಆ ಫಲ ಕೊಡೋನು ನಮಗೆ ಅದಕ್ಕೆ ಅಧಿಕಾರವೇ ಇಲ್ಲ. ದೇ ಫಲ ಕೊಡುವಂತ ಸ್ವಾಮಿ ಭಗವಂತ ನಾನಲ್ಲ ಅಂತ ತಿಳ್ಕೋಬೇಕು. ಮತ್ತು ನಮ್ಮ ಕೊಡೋದು ಮಾತ್ರ ಅಲ್ಲ, ಕೊಟ್ಟ ಫಲವನ್ನ ಅವನು ಉಣಿಸಬೇಕು. ಅವನು ಉಣಿಸಿದ್ರೇ ನಮಗೆ ಅದು ಜೀರ್ಣ ಆಗತ್ತೆ, ಆ ಅನುಭವ ಬರುತ್ತೆ. ಕೊಡೋದು ಒಂದು, ಕೊಟ್ಟದ್ದನ್ನ ಅನುಭವ ಮಾಡೋದು. ಆ ಅನುಭವ ಮಾಡುವಾಗ ಹೇಗೆ ಮಾಡಬೇಕು ಅಂತ ಅಲ್ಲಿನ ಅಭಿಮಾನವನ್ನ ತರ್ತಾರೆ. ಅಭಿಮಾನ ಎಂತದ್ದು ಅಂದ್ರೆ ನಮಗೆ ಏನು ಕೊಟ್ಟಿದ್ದಾನೋ ಅದನ್ನೇ ಕಾಮನೆ, ಅದನ್ನ ಇಷ್ಟಪಡಬೇಕು. ದೇವರು ಏನೇ ಕೊಟ್ರನ್ನು ಅದನ್ನ ಇಷ್ಟದಿಂದ ಕುರುಬುಂಶ ಅಂತ ಹೇಳ್ತಾರೆ. ನಮಗೆ ಮಾಡಬೇಕು, ದೇವರು ಕೊಟ್ಟ ಫಲ ಅವನು ಉಣಿಸ್ತಾನೆ. ಉಣಿಸಿದಾಗ ಅಲ್ಲಿ ಸಂತೋಷ, ಇಷ್ಟ, ಕಾಮನೆ. ಕಾಮನೆ ಅಂದ್ರೆ ಇನ್ನೂ ಬೇಕು ಇನ್ನೂ ಬೇಕು ಅಂತಲ್ಲ, ಏನು ಕೊಟ್ಟಿದ್ದೀಯೋ ಅದು ನನಗೆ ತೃಪ್ತ ಆಯ್ತು. ಬೀಯಿಂಗ್ ಕಂಟೆಂಟ್ ಅಂಡ್ ಕಂಟೆಂಟ್ ನಾಟ್ ಬಿಕಾಸ್ ಯು ಕುಡಂಟ್ ಗೆಟ್ ಮೋರ್, ಬಿಕಾಸ್ ದೇವರು ಕೊಟ್ಟ ಪ್ರಸಾದ. ದೇವರ ಪ್ರಸಾದವನ್ನ ಹೇಗೇನೋ ಇಷ್ಟೇ ಕೊಡ್ತಾರೆ, ದೇವರ ಎಷ್ಟು ಭಯಭಕ್ತಿಯಿಂದ ಸ್ವೀಕಾರ ಮಾಡ್ತೀವಿ, ಹಾಗೇನೆ ಪ್ರತಿ ಕರ್ಮದ ಫಲವು ಹಾಗೆ. ಅದನ್ನ ನಾವು ಇಷ್ಟದಿಂದ ಸ್ವೀಕಾರ ಮಾಡಬೇಕು. ಅದಕ್ಕೆ ಫಲಿ ಅಂತ, ಕರ್ಮ ಫಲಕ್ಕೆ ಅವನೇ ಸ್ವಾಮಿ ಅಂತ ನಾವು ತಿಳ್ಕೋಬೇಕು. ಸೊ ಇದು ಫಲಿ ಆಗತ್ತೆ. ಸೊ ಎರಡು ಕಡೆ ಇಟ್ಕೊಳ್ಳೋದು ಪಾರ್ಶ್ವದಳು ಪರ ಸುಫಲಿ. ಅದಕ್ಕೆ ಸುಫಲಿ ಅಂತ ಹಾಕಿದ. ಸುಫಲಿ ಅಂದ್ರೆ ಆ ಕರ್ಮ ಫಲವನ್ನ ಸರಿಯಾದ ರೀತಿಯಿಂದ ಅವನು ಕೊಡುವಂತ ಫಲವನ್ನ ಫಲ ನಮ್ಗೆ ಕೆಲವೊಮ್ಮೆ ನಮ್ಗೆ ಇಷ್ಟವೂ ಆಗೋದಿಲ್ಲ, ಕೆಲವೊಮ್ಮೆ ನಮ್ಗೆ ಕಷ್ಟ ಬರುತ್ತೆ. ಒಳ್ಳೇದು ಪ್ರಸಾದ ಅಂದ್ರೆ ಒಳ್ಳೇದು, ನಾವೇನೋ ಮಾಡಿದ್ದೀವಿ ನಮ್ಗೆ $1,000 ಬರೋದು ಮಾತ್ರ ಇಲ್ಲ, ಕೆಲಸ ಬರೋದು ಇಲ್ಲ, ಕೆಲಸ ಬರದೇ ಇರೋದು, ಕಷ್ಟ ಬರೋದು, ಅದನ್ನು ಸುಫಲಿ ಅಂತಾನೆ ತಕ್ಕೋಬೇಕು, ಅದೇ ಸಾಧನೆ ಅಂತ ಆಗತ್ತೆ. ಯಾಕೆ ಅಂದ್ರೆ ಇದನ್ನ ಜ್ಞಾನಿಗಳು ಹೇಗೆ ನೋಡ್ತಾರಂದ್ರೆ, ಜ್ಞಾನಿಗಳು ಏನ್ ಹೇಳ್ತಾರೆ, ನಮ್ಮ ಅಕೌಂಟ್ಲಿ ಆ ಪಾಪ ಅಂಬೋದು ಇದೆ, ಆ ಪಾಪ ಹೋಗಲೇಬೇಕು. ಪಾಪ ಹೋಗದೇ ಇದ್ರೆ ಇಟ್ಸ್ ಲೈಕ್ ಒಂದು ಡಿಸೀಸ್ ಏನಾರು ಇದ್ರೆ ಅದನ್ನ ಕಟ್ ಮಾಡಿ ತೆಗೆದು ಹೊರಗೆ ಹಾಕ್ತಾರಲ್ಲ, ದ ಸೇಮ್ ಥಿಂಗ್, ಇದು ರೋಗ ರುಜಿನ ತರ, ಇದು ಒಂದು ನಾವು ಮಾಡಿದ ಕೆಟ್ಟ ಕರ್ಮ ನಮ್ಮ ಒಳಗೇನೆ ಕೂತು ಅದನ್ನ ನಮ್ಗೆ ಮೋಕ್ಷಕ್ಕೆ ಹೋಗದಂತೆ ಬಾಧ ಮಾಡ್ತಾ ಇರತ್ತ, ಅದನ್ನ ತೆಗೆದು ಕರ್ಮ ರೂಪವಾಗಿ ಹೊರಗೆ ಹಾಕಿದ್ದಾನೆ, ಅದೇ ಇದು. ಸೊ ಓಕೆ ಆಯ್ತು, ಇದನ್ನ ಕೊಟ್ಟದ್ದನ್ನ ಇದನ್ನ ಭುಂಜನೆ ಮಾಡಿ ಇದನ್ನ ಅವನೇ ಶಕ್ತಿ ಕೊಡ್ತಾನಂತ. ನಮ್ಗೆ ಕೆಟ್ಟದು ಜೀವನದಲ್ಲಿ ಬಂದೇ ಬರುತ್ತೆ, ಒಳ್ಳೇದಕ್ಕಿಂತ ಕೆಟ್ಟದೇ. ಆ ಕೆಟ್ಟದು ಬಂದಾಗೇನು ನಾವು ಅದನ್ನ ಸರಿಯಾದ ರೀತಿಯಿಂದ ತಕ್ಕೊಂಡ್ರ ಅದು ಭಗವಂತನ ಪ್ರಸಾದ. ಇದು ಮಾಡೋ ಮೂಲಕ ಅವನ ಧೈರ್ಯ ಕೊಡ್ತಾನೆ, ನಮ್ಗೆ ಮನಸ್ಸಲ್ಲಿ ಧೈರ್ಯ ಕೊಟ್ಟು ನಮಗೆ ಹಿ ವಿಲ್ ಮೇಕ್ ಅಸ್ ಗೋ ಥ್ರೂ ದಿಸ್ ಫೇಸ್ ಅಂತ. ಅದೂ ಒಂದು ಸಾಧನೆ ಅಂತ ನಾವು ಮಾಡಿಕೊಂಡಾಗ ಅದು ಸುಫಲಿ ಆಗತ್ತೆ, ಅದು ಒಳ್ಳೇದಾಗುತ್ತೆ, ಬಿಕಾಸ್ ಇಟ್ ಡಸಂಟ್ ಗ್ರೋ ಫರ್ದರ್. ಅದೇ ನಮ್ಗೆ ಕಷ್ಟ ಬಂದಾಗ ದೇವರನ್ನ ಬೈದು ಅದು ನಮಗೆ ಯಾಕೆ ಬರುತ್ತೆ ಈ ಕಷ್ಟ, ಹೀಗೆಲ್ಲ ನಾವು ಅಂದಾಗ ಅದು ನಮಗೆ ಇನ್ನೂ ಕೆಟ್ಟ ಫಲವನ್ನ ಕೊಡ್ಲಕ್ಕೆ, ಅದು ದ್ರೋಹದಲ್ಲಿ, ಭಗವಂತನ ದ್ರೋಹದಲ್ಲಿ ಅದು ಪರಿವಸಾನ ಆಗತ್ತೆ. ಅದಕ್ಕೆ ಆ ಒಂದು ಆ ಕೊಟ್ಟ ಫಲವನ್ನ ಸರಿಯಾದ ರೀತಿಯಲ್ಲಿ ನಾವು ತಕ್ಕೋಬೇಕು, ಅದಕ್ಕೆ ಸುಫಲಿ ಅಂತ. ಸುಫಲಿ ಎನಿಸುವ ಆಮೇಲೆ ಆದ್ಮೇಲೆ ಗುದ ಉಪಸ್ಥಿತಿ ವಿಪುಳ ಬಲಿ ಭಗ, ಇನ್ನು ಎರಡನ್ನ ಹೇಳ್ತಾರೆ ಇಲ್ಲಿ. ಎರಡು ಯಾವುದು ಅಂದ್ರೆ ಗುದ ಮತ್ತು ಉಪಸ್ಥಿತಿ, ಉಪಸ್ಥ ಮತ್ತು ಗುದ. ಗುದ ಎಕ್ಸ್ಕ್ರೀಟರಿ ಆರ್ಗನ್, ರೀಪ್ರೊಡಕ್ಟಿವ್ ಆರ್ಗನ್ ಅನ್ನ ಅಲ್ಲಿ ಇಟ್ಟುಕೊಳ್ಳೋದನ್ನ ಹೇಳ್ತಾರೆ. ಇಲ್ಲಿ ಯಾವ ರೂಪಗಳು ಅಂದ್ರೆ ವಿಪುಳ, ವಿಪುಳ ಅಂದ್ರೆ ಎರಡು ಕಡೆ ಅಂತ ಒಂದು ಹೇಳಿ, ಎರಡು ಜಾಗೆಗಳಲ್ಲಿ ವಿಪುಳ. ಬಲಿ, ಬಲಿ ಮತ್ತು ಭಗ ಅಂತ ಇಟ್ಕೊಡು. ಬಲಿ ಅಂದ್ರೆ ಅವನು ಒಂದು ಬಲಿ ಅಂದ್ರೆ ಮಹಾಬಲಶಾಲಿ, ಬಲಿಷ್ಠನಾದ ಬಲಿ ಅಂದ್ರೆ ಒಂದು ವೆರಿ ಸ್ಟ್ರಾಂಗ್ ಅಂಡ್ ಪವರ್ಫುಲ್. ಅವನಕ್ಕಿಂತ ಆತ್ಮಬಲ, ಮನೋಬಲ, ಮನೋಬಲ, ಆತ್ಮಬಲ ಮತ್ತು ದೇಹದ ಬಲ, ಈ ತರ ಬಲವನ್ನ ನಮ್ಗೆ ಕೊಟ್ಟು ಬಲಿಷ್ಠನಾಗಿ ಅವನೇ ಬಲದೇವತೆ ವಾಯುದೇವರಲ್ಲಿ ನಿಂತು ಅವನು ಮಾಡ್ತಾನ ಅಂಬೋದನ್ನ ಬಲಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಭಗ ಅಂತ ಹೇಳ್ತಾರೆ. ಭಗ ಅಂಬೋದು ನಾವು ಅನೇಕ ಕಡೆ ನೋಡಿದೀವಿ ಭಗ, ಯಾಕೆಂದ್ರೆ ನಾವು ಈ ಒಂದು ನಾವು ಷಡಂಗನ್ಯಾಸ ಮಾಡುವಾಗ ಅಲ್ಲಿನೂ ಈ ಒಂದು ಭಗ ಅಂದ್ರೆ ಐಶ್ವರ್ಯಗಳನ್ನ ನಾವು ನೋಡ್ತಾ ಬರ್ತೀವಿ. ಐಶ್ವರ್ಯಗಳು ಭಗವಂತ ಕೊಡುವಂತ ಆರು ಟೈಪ್ ಆಫ್ ಭಗ ಎಂಬ ಶಬ್ದಕ್ಕೆ ಭಗವಂತನಲ್ಲಿ ಇರುವಂತ ಈ ಆರು ಟೈಪ್ಸ್ ಆ ಷಟ್ಕೋಣದಲ್ಲಿ ನಾವು ನೋಡ್ತಾ ಬರ್ತೀವಿಲ್ಲ, ಅದೇ ಹೇಳೋದು ಇಲ್ಲಿನೇ ಹೇಳ್ತಾರೆ. ಅಲ್ಲಿ ಹೇಳುವಂತ ಇದಕ್ಕೆ ಹೇಳ್ತಾರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯ ಯಶಸ್ ಶ್ರೀ ಜ್ಞಾನ ವೈರಾಗ್ಯ ಅಂತ ಒಂದು, ಇನ್ನೊಂದು ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಾಂಶಿ ಅಂತ ಇದನ್ನು ಹೇಳ್ತಾರೆ. ಸೊ ಷಟ್ಚಕ್ರ ಷಡಂಗನ್ಯಾಸದಲ್ಲಿ ಷಟ್ಕೋಣದಲ್ಲಿ ನಾವು ಮಾಡ್ತೀವಲ್ಲ, ಅದು ಭಗವಂತನ ಆರು ಟೈಪ್ಸ್ ಆಫ್ ಗುಣಗಳು ಅಂತ. ಐಶ್ವರ್ಯ ಅವನದ ಐಶ್ವರ್ಯ ಅಂದ್ರೆ ಆ ಲಾರ್ಡ್ಶಿಪ್ ಅಂತ ಹೇಳ್ತೀವಿ, ಒಡೆತನ ಅಂತ ಹೇಳ್ತೀವಲ್ಲ, ಅದು ಐಶ್ವರ್ಯ ಎಂಬೋ ಗುಣ ಇರುತ್ತೆ. ಆಮೇಲೆ ವೀರ್ಯ ಅಂದ್ರೆ ಅವನ ಆ ಒಂದು ಇನ್ನೊಬ್ಬರನ್ನ ಮಣಿಯುವಂತ ಶಕ್ತಿ, ಅದು ವೀರ್ಯ. ಯಶಸ್ ಅಂದ್ರೆ ಯಶ ಅಂದ್ರೆ ಆನಂದ ಮತ್ತು ಜ್ಞಾನ ಅಂಬೋದು. ಶ್ರೀ ಅಂದ್ರೆ ಆ ಶ್ರೀ ಎಂಬುದು ಇದು ಕಾಂತಿಯನ್ನ ಹೇಳತ್ತ, ತೇಜಸ್ಸನ್ನ ಹೇಳತ್ತ. ಜ್ಞಾನ ಅಂದ್ರೆ ಭಗವಂತನ ಆ ಎಲ್ಲಾ ರೀತಿಯಿಂದ ಇರುವಂತ ಜ್ಞಾನ ಆಗತ್ತೆ. ವೈರಾಗ್ಯ, ಜ್ಞಾನ ಅಂದ್ರೆ ಭಗವಂತನೇ ಜ್ಞಾನ ಸ್ವರೂಪಿಯಾಗಿದ್ದು ಜ್ಞಾನವನ್ನ ಕೊಡುವಂತ. ವೈರಾಗ್ಯ ಅಂಬುದು ಅವನ ಆ ಒಂದು ಶಕ್ತಿಯನ್ನ ತೋರಿಸುತ್ತ, ವೈರಾಗ್ಯ ಅಂಬುದು ಶಕ್ತಿ, ಆ ಶಕ್ತಿಯ ಅದನ್ನ ತೋರಿಸುತ್ತ. ವೈರಾಗ್ಯ ಅಂಬ ನಿರ್ಲಿಪ್ತತೆ ಅಂತ ಹೇಳ್ತೀವಲ್ಲ, ನಿರ್ಲಿಪ್ತತೆಯಾಗಿ ಇರೋದು. ಯಾರು ನಿರ್ಲಿಪ್ತನಾಗಿ ಇರ್ತಾನೋ ಅವನೇ ಎಲ್ಲವನ್ನು ಪ್ರಯೋಗ ಮಾಡ್ಲಿಕ್ಕೆ ಸಮರ್ಥನಾಗಿರ್ತಾನ. ಸೊ ಈ ಒಂದು ಆರು ಗುಣಗಳನ್ನ ಹೇಳುವಂತ ಭಗವಂತನಿಗೆ ಅದಕ್ಕೆ ಭಗ ಅಂದ್ರೆ ಭಗವಂತ ಅಂತ ಹೇಳುವಾಗ ಆ ಭಗ ಉಳ್ಳವನು ಅಂತ ಆಗತ್ತೆ. ಬಟ್ ಆಕ್ಚುಲಿ ಭಗ ಬೇರೆ, ಉಳ್ಳವನು ಬೇರೆ ಇಲ್ಲ. ಭಗ ಅಂಬೋದು ಅವನದ್ದೇ ಆದ ಒಂದು ಆತ್ಮ ಲಕ್ಷಣವಾಗಿ ಅದು ಇರುತ್ತೆ. ಸೊ ಭಗ. ಆಮೇಲೆ ನೆಕ್ಸ್ಟ್ ಭಗ ಆ ಭಗ ಮನು ಎನಿಸಿ, ಏನಿ ಮನು ಎನಿಸಿ, ಮನು ಅಂದ್ರೆ ಮನ, ಮನ ಅಂದ್ರೆ ಆ ಜ್ಞಾನ ರೂಪ ಅಂತ, ಇಲ್ಲಿನೂ ಅದೇ ಬರುತ್ತೆ ಮನು ಅವಬೋಧನೆ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನ ಸ್ವರೂಪನಾಗಿದ್ದಾನೆ ಅಂತ, ವಿಶೇಷ ಜ್ಞಾನ ಸ್ವರೂಪನಾಗಿದ್ದಾನೆ ಅಂತನೂ ಇದು ಹೇಳ್ತಾರೆ. ಸೊ ಆ ಮನನ ಮಾಡುವುದು, ಯಾರು ಮನನ ಮಾಡ್ತಾರೋ ಅವರಿಗೆ ಸಿಕ್ತಾನೆ, ಮನನಕ್ಕೆ ಸಿಲುಕುವನು ಅವನು, ಮನ ಎಂಬೋ ಶಬ್ದದಿಂದ ಅವನಿರ್ತಾನೆ, ಮನಸ್ಸಲ್ಲಿ ಇರುವಂತ ರೂಪ ಮನ. ಸೊ ಹೀಗೆ ಮನು ಎನಿಸಿ ತುಂಡಿಯೊಳೆ ಇರುತಿಹನು ಅಂತ ಹೇಳ್ತಾರೆ. ಸೊ ಹೀಗೆ ನಮ್ಮ ಎರಡು ಕೈ ಮತ್ತು ಎರಡು ಸೈಡ್ ಮತ್ತು ಅಲ್ಲಿ ಗುದ ಉಪಸ್ಥದಲ್ಲಿ ಇರುವಂತ ಈ ಭಗವಂತನ ರೂಪಗಳನ್ನ ಅಲ್ಲಿ ಹೇಗೆ ನ್ಯಾಸ ಮಾಡಬೇಕು ಇದ್ದಾನೆ ಅಂತ ತಿಳ್ಕೊಳ್ಳೋದು ಹೇಳ್ತಾರೆ. ಎಂಬಲ್ಲಿ ಕೃಷ್ಣಾರ್ಪಣಮಸ್ತು.